ಪ್ರೀತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಥ ಆಯಿತಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನ ದರದಿ ಕೇಳುವುದು. ಇಲ್ಲಿ ಇದು ಪಂಚಮಹಾಯಜ್ಞ ಸಂಧಿಯಲ್ಲಿ ನೋಡ್ತಾ ಬಂದಿದ್ದೀವಿ. ಹಾಗೆ ಆ ಜೀವನನ್ನ ಒಂದೊಂದು ಅಗ್ನಿ ಒಂದೊಂದು ಸ್ಥಾನ ಹೋಮ ಅಂದ್ರೆ ಒಂದೊಂದು ಸ್ಥಾನದಿಂದ ಇಲ್ಲಿ ತಿರ್ಗಾ ಈ ಒಂದು ಮರ್ತ್ಯ ಲೋಕಕ್ಕೆ ಈ ಭೂಮಿಗೆ ಕರ್ಕೊಂಡು ಬರ್ತಾರ ಎಂಬೋ ಪ್ರಾಸೆಸ್ ಅನ್ನ ನೋಡ್ತಾ ಬಂದಿದ್ವಿ. ಇಲ್ಲಿ ಒಂದು ವಿಷಯ ಬಂದು ಏನ್ ಹೇಳ್ತಾರಂದ್ರ, ಇದು ಸಂಕಷ್ಣ ಒಡೆಯರ ಕಾಮೆಂಟ್ರಿ ಇಲ್ಲಿ ಬಂದಿದೆ, ಎಲ್ಲಿ ಎಲ್ಲಿ ಪಂಚರೂಪ ಭಗವಂತನನ್ನ ಚಿಂತನೆ ಇದೆಯೋ ಅಲ್ಲಿ ಅಲ್ಲಿ ಪಂಚರೂಪನಾದಂತ ಮುಖ್ಯ ಪ್ರಾಣನನ್ನು ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ನಾರಾಯಣ ವಾಸುದೇವ ಸಂಕಷ್ಣ ಪ್ರದ್ಯುಮ್ನ ಅನಿರುದ್ಧ ಅಂತ ಇಟ್ಟರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಸೊ ಇದನ್ನು ನೀವು ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಅವ್ರು ಏನ್ ಹೇಳ್ತಾರಂದ್ರೆ, ಇದು ಒಂದೊಂದು ಹೋಮ ಮಾಡೋವಾಗ ಫಸ್ಟ್ ಹೋಮ ಮಾಡೋವಾಗ ಏನಾಗತ್ತಂದ್ರೆ, ಆ ಜೀವ ಸೃಷ್ಟಿ ಅಂತ ತಗೊಂಡ್ರೆ ಒಂದು, ಇನ್ನೊಂದು ಇಲ್ಲಿಂದ ಹೋದ ಜೀವ, ಇಲ್ಲಿಂದ ಈ ದೇಹವನ್ನ ಬಿಟ್ಟು ಹೋದ ಜೀವನಿಗೆ ಯಾತನಾ ದೇಹ ಅಂತ ಬರುತ್ತೆ. ಆ ವೈತರ್ಣಿ ನದಿ, ವೈತರ್ಣಿಯಿಂದ ಇಟ್ಸ್ ಸಿಂಬಾಲಿಕ್, ಅಲ್ಲಿಂದ ಯಾತನಾ ದೇಹ ಅಂತ ಅಪ್ರೋಪ್ರಿಯೇಟ್ ದೇಹಾಸ್ ಆರ್ ಗಿವನ್ ಟು ಎಕ್ಸ್ಪೀರಿಯನ್ಸ್ ದ ನರಕದಲ್ಲಿ ದುಃಖ ಆಗಲಿ ಸ್ವರ್ಗದಲ್ಲಿ ಸುಖ ಆಗಲಿ ಅದನ್ನ ಚಂದಾಗಿ ಅನುಭವ ಮಾಡ್ಲಕ್ಕೆ ಹಾಗೆ ದೇಹವನ್ನ ಕೊಡ್ತಾನಂತೆ. ಆ ದೇಹದಲ್ಲಿ ಕೊನೆಯಲ್ಲಿ ಸೊ ಬರೋವಾಗ ಸ್ವರ್ಗ ಆಗತ್ತೆ. ಆ ಕಿಂಚಿತ್ ಪುಣ್ಯ ಎಲ್ಲ ಹೋದ ಮೇಲೆ ಆ ಜೀವ ಬಂದು ಫಸ್ಟ್ ಅಗ್ನಿಲಿ ಬಿಡ್ತಾನೆ. ಅಲ್ಲಿ ಫಸ್ಟ್ ಅಗ್ನಿಲಿ ಹಾಕ್ತಾರೆ ದೇವತೆಗಳು. ಅದು ಹಾಕೋ ಪ್ರಾಸೆಸ್ಲಿ ಏನಾಗತ್ತಂದ್ರೆ, ಅಷ್ಟು ತನಕ ಇದ್ದ ಆ ಯಾತನಾ ದೇಹ ಇದಲ್ಲ, ಆ ಒಂದು ಪುಣ್ಯ ಚೂರು ಪುಣ್ಯನೂ ಅನುಭವ ಮಾಡ್ಲಿಕ್ಕೆ ಅಲ್ಲಿ ಸ್ವರ್ಗಲೋಕದಲ್ಲಿ ಆ ಸ್ಥಾನದಲ್ಲಿ ಏನು ಅನುಭವ ಮಾಡಬೇಕು ಅದಕ್ಕೆ ತಕ್ಕಂತೆ ಇರುವಂತ ಆ ಒಂದು ಯಾತನಾ ದೇಹವನ್ನ ಆ ಹೋಮದಲ್ಲಿ ಕಳ್ಕೊಳ್ತಾನೆ ಅವನು. ಕಳ್ಕೊಂಡ ಮೇಲೆ ಅನದರ್ ದೇಹ ಈಸ್ ಗಿವನ್, ಜಸ್ಟ್ ಈ ರೂಪಗಳು ಬಂದು ಸೇರ್ತಾ ಇರುತ್ತೆ, ಆರಾರು ರೂಪಗಳು ಸೇರ್ತಾ ಇರುತ್ತೆ, ಈ ರೂಪಗಳು ಹೊರಟೋಗೋದಿಲ್ಲ. ಬಟ್ ಆಯಾ ಸ್ಟೇಟ್ಗೆ ಒಂದೊಂದು ಕಡೆ ಒಂದೊಂದು ದೇಹ ಕೊಡ್ತಾ ಬರ್ತಾನಂತೆ ದೇವರು. ಒಂದು ಯಾತನಾ ದೇಹದಿಂದ ಇನ್ನೊಂದು ದೇಹ, ಒಂದೊಂದು ಲೇಯರ್ ಲೇಯರ್ ಆಗಿ ದೇಹ ಬರ್ತಂತೆ. ಒಂದು ಅಗ್ನಿಯಲ್ಲಿ ಬಿದ್ದಾಗೆ ಏನು ಹೋಗತ್ತಂದ್ರೆ ಪ್ರೀವಿಯಸ್ ದೇಹ ತಕ್ಕೊಳ್ತಾನಂತ, ದೇವರು ತಕೊಂಡು ಬಿಟ್ಟು ಹೊಸ ಅಂಗಿಯನ್ನ ಹಾಕಿ ಕಳಿಸ್ತಾನೆ ನೆಕ್ಸ್ಟ್ಗೆ. ಸೊ ಅಲ್ಲಿಂದ ಇಲ್ಲಿ ಬಂದವಾಗ ಆ ಅಂಗಿ ಹೋಗತ್ತೆ ನೆಕ್ಸ್ಟ್ ಅಕಾರ್ಡಿಂಗ್ಲಿ ವೆದರ್ಗೆ ತಕ್ಕಂಗೆ ನಾವು ಹಾಗೆ ಅಂಗಿ ಚೇಂಜ್ ಮಾಡ್ತೀವೋ ಹಾಗೇನೆ ಒಂದೊಂದು ಲೇಯರ್ ಆಗಿ ಹೋಗಿ ಹೋಗಿ ಬರುತ್ತೆ ಅಂತ ಅದನ್ನ ಹೇಳ್ತಾರ. ಇಲ್ಲಿ ನಾವು ಇವಾಗ ನೋಡಿದ್ದು ಬಂದು ಮಳೆಯಲ್ಲಿ ಹಾಕ್ತಾರಂತ, ಈ ಒಂದು ಪರ್ಜನ್ಯ ಎಂಬೋ ಒಂದು ಚಂದ್ರ ಲೋಕದಿಂದ ಆ ಜೀವ ಹೊರಟು ಬರ್ತಾನೆ, ಅದನ್ನ ಮಳೆಯಲ್ಲಿ ಇಡ್ತಾರೆ, ವರ್ಷದಲ್ಲಿ ಇಡ್ತಾರಂತೆ. ಆ ವರ್ಷ ದ್ವಾರ ಅದು ಬಂದು ಭೂಮಿಯ ಬಂದು ಸೇರತ್ತ ಅಂತ. ಅದನ್ನ ಆ ಭೂಮಿಯಲ್ಲಿ ಸೇರಿದ್ದಾಗೆ ಒಂದು ಅಗ್ನಿ ಏನು, ಇಲ್ಲಿ ಅಗ್ನಿಯ ಅಂಶಗಳು ಹೇಗಿದೆ ಅಂತ ಹೇಳ್ತಾರೆ. ಇಲ್ಲಿ ವರ್ಷದಲ್ಲಿ ಬಂದ ಜೀವನಿಗೆ ಅಷ್ಟು ತನಕ ಇದ್ದ ದೇಹ ಹೋಗತ್ತ, ತಿರ್ಗಾ ಇಲ್ಲಿ ಒಂದು ದೇಹ ಸೇರ್ಕೊಳತ್ತಂದ್ರೆ ಇಲ್ಲಿ ವ್ರೀಹಿ ಆ ಧಾನ್ಯದಲ್ಲಿ ಇರುವಂತ ಒಂದು ಮಳೆಯಲ್ಲಿ ಇದ್ದು ಧಾನ್ಯಕ್ಕೆ ಬರಬೇಕು, ಆ ದೇಹ ಅದಕ್ಕೆ ಬರತ್ತಂತೆ. ಸೊ ಈ ಪದ್ಯ ಹೀಗಿದೆ, ಧರಣಿ ಎಂಬುದೇ ಅಗ್ನಿ ಸಂವತ್ಸರವೇ ಸಮಿದೆ ವಿಹಾಯಸವೇ ಪೊಗೆ ಇರುಳುರಿ ದಿಶಾಂಗಾರವಾಂತರ ದಿಗ್ವಲಯ ಕಿಡಿಯೂ ವರುಷ ಎಂಬಾಹುತಿಗಳಿಂದಲಿ ಹರಿಯ ಮೆಚ್ಚಿಸಿ ಸಕಲರೊಳಗದ್ ವರ್ಯನಾಗಿರು ಸರ್ವರೂಪಾತ್ಮಕನ ಚಿಂತಿಸುತ್ತ ಅಂತ ಹೇಳ್ತಾರೆ. ಸರ್ವರೂಪಾತ್ಮಕನ ಚಿಂತಿಸುತ್ತ, ಸರ್ವರೂಪಾತ್ಮಕ ಅಂದ್ರೆ ಭಗವಂತ ಇಷ್ಟು ತನಕ ಬಂದ ಎಲ್ಲಾ ರೂಪಗಳು ಈ ತರ ಈ ರೀತಿಯಿಂದಲ್ಲಿ ನಾವು ಚಿಂತನೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಹೀಗೆ ನಾವು ಹುಟ್ಟು ಬಂದೀವಿ ಎಂಬುವ ಚಿಂತನೆ. ಇನ್ನೊಂದು ಬಂದ್ರೆ ನಾವು ಮಾತ್ರ ಇಲ್ಲ, ಎಲ್ಲರೂ ಪ್ರತಿ ನಮ್ಮ ಜೊತೆಯಲ್ಲಿ ಇರುವಂತ ಈ ಒಂದು ಇಷ್ಟು ಪುರುಷರು ಇಷ್ಟು ಜನರು ಎಲ್ಲರಿಗೇನು ಹೀಗೆ ಬಂತು, ನಮ್ಗೆ ಹಿಂದಿನ ಜನ್ಮದಲ್ಲಿ ಹಿಂದೆನೂ ಹಾಗೆ ಇತ್ತು, ಮುಂದೆನೂ ಹಾಗೆ ಬರತ್ತ, ಪುರುಷರಾಗಿ ಬಂದ್ರೆ ಹಾಗೆ ಬರತ್ತ ಅಂಬೋ ಚಿಂತನೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಬಂದು ಧರಣಿ, ಇಲ್ಲಿ ಯಾವುದು ಅಗ್ನಿ ಅಂತ ಹೇಳುವಾಗ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ ಇದು. ಧರಣಿ ಎಂಬುದು ಇಲ್ಲಿ ಭಗವಂತನ ರೂಪ. ಇಲ್ಲಿ ಯಾವುದು ಅಗ್ನಿ ಈ ವರ್ಷದಿಂದ ಈ ಪೃಥ್ವಿಗೆ ಬರತ್ತೆ ಭೂಮಿಗೆ ಬರತ್ತೆ, ಇಲ್ಲಿ ಅಗ್ನಿ ಯಾವುದು ಅಂದ್ರೆ ಭಗವಂತನ ರೂಪ, ಸಂಕರ್ಷಣ ರೂಪ ಭಗವಂತನೇ ಅವನು. ಧರಣಿ, ಧರಣಿ ಅಂದ್ರೆ ಪೃಥ್ವಿ, ಒಂದು ಈ ಉಪನಿಷತ್ತಲ್ಲಿ ಕೊಟ್ಟಿರುವಂತದ್ದು ಪೃಥ್ವಿ ಅಂತ ಕೊಟ್ಟಿದ್ದಾರೆ. ಈ ಪೃಥ್ವಿ ಎಂಬುದೇ ಅಗ್ನಿ ಅಂತಾರೆ. ಇಲ್ಲಿ ಒಂದು ವಿಶೇಷವನ್ನ ಹೇಳ್ತಾರೆ, ಇದು ಆಕ್ಚುಲಿ ಇಲ್ಲಿ ಡೈರೆಕ್ಟ್ ಆಗಿ ಹೇಳಿಲ್ಲ, ತೈತ್ರಿಯ ಉಪನಿಷತ್ತಲ್ಲಿ ಈ ಮಾತು ಬರುತ್ತೆ. ಅಲ್ಲಿ ಹೇಳೋವಾಗ ಹೇಳ್ತಾರೆ, ಈ ಶಬ್ದಗಳ ನೋಡಿದಾಗೆ ಪೃಥ್ವಿ ಅಂತಿದೆ. ಪೃಥ್ವಿ ಅಂತ ಹೇಳೋದು ಸ್ತ್ರೀಲಿಂಗ ವಾಚ್ಯವಾಗಿದೆ ಅದು. ಸೊ ಸ್ತ್ರೀಲಿಂಗ ವಾಚ್ಯವಾಗಿದ್ದ ಕಾರಣದಿಂದ ಅಲ್ಲಿ ಇರುವಂತ ಆ ಅಂದ್ರೆ ಪೃಥ್ವಿಗೆ ಮೂಲತಃ ಅಭಿಮಾನಿ ದೇವತೆ ಪೃಥ್ವಿ ದೇವತೆ, ಅವಳು ಸ್ತ್ರೀ ಒಂದು. ಇನ್ನೊಂದು ಮೇನ್ ಥ್ರೂ ಹರ್ ಎಲ್ಲ ನಡೆಸ್ತಾನೆ ದೇವರು. ಸೊ ಪೃಥ್ವಿಯಲ್ಲಿ ಇದ್ದು ವಿಶೇಷವಾಗಿ ಕಾರ್ಯ ನಡೆಸುವಂತ ಆ ಭಗವಂತ ಇದ್ದಾನಲ್ಲ ಸಂಕರ್ಷಣ, ಅವನು ಸ್ತ್ರೀ ರೂಪದಿಂದಲೇ ಇದ್ದಾನೆ ಅಂತ ಹೇಳ್ತಾರೆ. ಸೊ ಪೃಥ್ವಿಯಲ್ಲಿ ಆ ರೂಪದಿಂದ ಭಗವಂತ ಇದ್ದಾನೆ, ಇದ್ದು ಅವನೇ ಅಗ್ನಿ. ಈ ಅಗ್ನಿಯಲ್ಲಿ ಅದು ಅವನಿಗೆ ಯಾಕೆ ಪೃಥ್ವಿ ಅಂತ ಹೆಸರು ಅಂದ್ರೆ ಪೃಥತ್ವಾತ್ ವಿಸ್ತಾರವಾಗಿ, ಪೃಥ್ವಿ ಎಂಬುದು ತುಂಬಾ ವಿಶಾಲವಾದ ಜಾಗೆ, ಅದರಲ್ಲಿ ಒಂದು ಸ್ಮಾಲೆಸ್ಟ್ ಪೋರ್ಷನ್ ಮಾತ್ರ ನಾವು ಈ ಒಂದು ಭೂಲೋಕ ಅಂತ ನಾವು ಪರಿಗಣನೆ ಮಾಡ್ತೇವೆ. ಸಪ್ತ ದ್ವೀಪ ಸಪ್ತ ಸಾಗರ ಇರೋ ಒಂದನ್ನ ಭೂಮಿ ಅಂತೀವಿ. ಅದಕ್ಕೆ 7 times ಇನ್ನೊಂದಿರುತ್ತೆ. ಸೊ 7 7 ಸೊ 14 times. ಸೊ ದ ಭೂಲೋಕ ದಟ್ ವಿ ಲಿವ್ ಆಕ್ಚುಲಿ ಸಪ್ತಸಾಗರ ಸಪ್ತ ದ್ವೀಪ ಇಟ್ ಸೆಲ್ಫ್ ಇಸ್ ಸಚ್ ಎ ಟೈನಿ ಒನ್. ಅದು ಒಳಗೆ ನಾವು ಸೆಂಟರ್ಲಿ ಇರುವಂತ ಜಂಬೂ ದ್ವೀಪ ಅಂಬೋದು ಈವನ್ ಟೈನಿ, ಅದರಲ್ಲಿ ಇರುವಂತ ನಾವು ಇರುವಂತ ಜಾಗ ಇನ್ನೂ ಟೈನಿಯೆಸ್ಟ್ ಆಗತ್ತೆ. ಅಂದ್ರೆ ಏನಾಯ್ತು, ಪೃಥ್ವಿ ಆ ಪೃಥತ್ವ ಎಲ್ಲಿ ನೋಡಿದ್ರು ಕಂಪ್ಲೀಟ್ಲಿ ಪರ್ವೇಡ್ ಆಗಿರುತ್ತೆ. ಆ ಗುಣ ಅಂಬೋದು ಭಗವಂತನಲ್ಲಿ ಇದೆ. ಇದು ಸಂಕರ್ಷಣ ರೂಪ ಭಗವಂತ, ಅವನಲ್ಲಿ ಈ ಗುಣ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಅವನೇ ಅಗ್ನಿಯಾಗಿದ್ದಾನೆ, ಯಾಕೆಂದ್ರೆ ಅಗ್ನಿ ಅಂದ್ರೆ ಅವನೇ ಎಲ್ಲವನ್ನೂ ನಿಯಂತ್ರಣ ಮಾಡ್ತಾ ಇದ್ದಾನೆ. ಸೊ ಅವನೇ ಅಗ್ನಿ, ಅಗ್ನಿ ಶಬ್ದ ವಾಚನಾಗಿ ಅಗ್ರಣಿ, ಅವನೇ ನಾಯಕನಾಗಿದ್ದಾನೆ, ನಮ್ಮನ್ನ ನಿಯಮನವನು ಮಾಡ್ತಾನೆ ಈ ಭೂಲೋಕದಲ್ಲಿ ಅಂತ ಸಂಕರ್ಷಣ ಹೇಳ್ತಾರೆ. ಆ ಅಗ್ನಿಯಲ್ಲಿ ಇರುವಂತ ಒಂದೊಂದು ಆಸ್ಪೆಕ್ಟ್ ಹಿಂದೆ ನೋಡಿದಂತೆನೆ ಯಾವುದು ಸಮಿತ್ ಯಾವುದು ಅಂದ್ರೆ ಇಲ್ಲಿ ಹೇಳ್ತಾರ ಸಂವತ್ಸರ ಅಂತ ಹೇಳ್ತಾರೆ. ಸೊ ಅದು ಏನ್ ಅದಕ್ಕೆ ಏನು ಕೊಡ್ತಾರಂದ್ರೆ ಒಂದು ಪರ್ಟಿಕ್ಯುಲರ್, ಅದು ಒಂದು ಪರ್ಟಿಕ್ಯುಲರ್ ವರ್ಷ ಅಂದ್ರೆ 60 ಸಂವತ್ಸರಗಳು ಇರತ್ತೆ. 360 days ಇದೊಂದು ಕಂಪ್ಲೀಟ್ ಸರ್ಕಲ್. ಸೊ ಅದನ್ನ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರಿನಿಂದ ಭಗವಂತನೇ ಇರ್ತಾನೆ. ಸೊ ಅವನಿಗೆ ಸಂವತ್ಸರ ಅಂತ ಹೆಸರು ಅಂತ ಹೇಳ್ತಾರೆ. ಸೊ ಈ ಸಂವತ್ಸರದಲ್ಲಿ ಇರುವಂತ ರೂಪ ಯಾವುದು ಅಂದ್ರೆ ಈ ಸಂಕರ್ಷಣ. ಈ ಸಂಕರ್ಷಣನಿಂದ ಬಂದ ಫಸ್ಟ್ ರೂಪ ನಾರಾಯಣ ರೂಪ ಅಲ್ಲಿ ಇದೆ ಅಂತ ಹೇಳ್ತಾರೆ. ಸಂಕರ್ಷಣ ನಾರಾಯಣ ಅವನೇ ಸಮಿತ್ತಾಗೆ ಅವನೇ ಇದ್ದಾನೆ. ಸೊ ಸಂಕರ್ಷಣ ನಾರಾಯಣ ಸಮಿತ್ ಅಂದ್ರೆ ಇಲ್ಲಿ ಪ್ರಾಣ ದೇವರನ್ನ ಇಟ್ಕೋಬೇಕು ಅಂದ್ರೆ ವ್ಯಾನ ಇಟ್ಕೋಬೇಕು ಇಲ್ಲಿ. ಸೊ ಈ ವ್ಯಾನ ಹಾಗೆ ಸಂಕರ್ಷಣ ನಾರಾಯಣ ಆಯ್ತು, ಹಾಗೇನೆ ವ್ಯಾನ ಅಂಬೋದು ಅವರು, ವ್ಯಾನನಲ್ಲಿ ಸಂಕರ್ಷಣ ಇದ್ದಾನೆ. ಆದ ಕಾರಣದಿಂದ ಅಲ್ಲಿಂದ ಬರುವಂತ ವ್ಯಾನನ ರೂಪ ಹೇಗಿದೆ ಅಂದ್ರೆ ವ್ಯಾನ ಪ್ರಾಣ, ವ್ಯಾನನಿಂದ ಹುಟ್ಟು ಬಂದ ಪ್ರಾಣ ಅಂತ, ವ್ಯಾನ ಪ್ರಾಣ ಅಂತ ಅದು ಸಂಕರ್ಷಣ ಒಡೆಯರು ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಸೊ ಸಂಕರ್ಷಣ ಅದರ ಉಪನಿಷತ್ತಲ್ಲಿ ಆಚಾರ್ಯ ಕಾಮಂಟಿಯಲ್ಲಿ ಬರೀ ನಾರಾಯಣ ರೂಪಗಳು ಮಾತ್ರ ಕೊಟ್ಟಿದ್ದಾರೆ. ಸಂಕರ್ಷಣ ನಾರಾಯಣ ಸಮಿತ್ ಸಮಿತ್ತಲ್ಲಿ ಇದ್ದಾನೆ. ಇಲ್ಲಿ ಸಮಿತ್ ಎಂಬುದು ಯಾವುದು ಅಂದ್ರೆ ಸಂವತ್ಸರ ನೋಡಿದ್ದೀವಿ. ಯಾಕೆ ಇವನಿಗೆ ಸಂವತ್ಸರ ಅಂತ ಕರೀತಾರೆ ಅಂದ್ರೆ ವತ್ಸ ಅಂದ್ರೆ ಮಕ್ಕಳು, ಮಕ್ಕಳಿಗನ್ನ ರಮಯತಿ ಚೆನ್ನಾಗೆ ಸುಖವನ್ನ ಕೊಡ್ತಾನೆ ಮಕ್ಕಳಿಗೆ ಅಂತ. ವತ್ಸ ಅಂದ್ರೆ ಮಕ್ಕಳಿಗೆ ಚೆಂದಾಗೆ ಸುಖವನ್ನ ಕೊಡ್ತಾನೆ ಅಂತ, ಸಮ್ಯಕ್ ಸುಖವನ್ನ ಕೊಡ್ತಾನೆ ಅಂತ. ಅದು ಯಾವ ಎಲ್ಲರಿಗೇನು ಸುಖವನ್ನ ಕೊಡ್ತಾನೆ ಅಂದ್ರೆ ಇದನ್ನ ಎರಡು ರೀತಿ ಅಂದ್ರೆ ಹೇಳ್ತಾರೆ ಅಂದ್ರೆ ಸಮ್ಯಕ್ ಚಂದಾಗೆ ವತ್ಸ ಯಾರು ಮಕ್ಕಳು ಅಂತ ಇದಾರೋ ಅಂದ್ರೆ ಇದಕ್ಕೇನರ್ಥ ಅಂದ್ರೆ ದೇವರು ಯಾರನ್ನ ಪರಿಗಣನೆ ಮಾಡ್ತಾನೆ ಅಂದ್ರೆ ಮಕ್ಕಳು ಅಂದ್ರೆ ಒಳ್ಳೆ ಮಕ್ಕಳು ಅಂತಾರೇ ಅರ್ಥ. ಸೊ ಒಳ್ಳೆ ಮಕ್ಕಳು ಅಂದ್ರೆ ಭಕ್ತರು, ಆ ಭಕ್ತರನ್ನ ಚೆನ್ನಾಗಿ ರಮಯತಿ ಸಮ್ಯಕ್ ವತ್ಸ ಅಂದ್ರೆ ಮಕ್ಕಳು, ರಮಯತಿಯಿಂದ ಚೆಂದಾಗಿ ಸಂತೋಷದಲ್ಲಿ ಸುಖದಲ್ಲಿ ಇರ್ತಾನಂತೆ. ಹೇಗೆ ಸುಖ ಕಾಣಿಸೋದಿಲ್ಲವೇ ಅಂತ ನಾವು ಕೇಳಿದ್ರೆ ಏನೇನು ಸಾಧನೆ ಆಗತ್ತೋ ಎವೆನ್ಚುಲಿ ದಟ್ ಈಸ್ ಫಾರ್ ಅವರ್ ಸುಖ. ನಮ್ಮ ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ದೀಸ್ ಆರ್ ಆಲ್ ಅನ್ವಾಂಟೆಡ್ ಬ್ಯಾಗೇಜ್, ಇದೆಲ್ಲ ಹೋಗಬೇಕು. ಕಷ್ಟ ಬಂದ್ರೂ ಇವೆಂಚುಲಿ ಇಟ್ ಈಸ್ ಟೆಂಪ್ರರಿ ಓನ್ಲಿ, ಕೊನೆಯಲ್ಲಿ ಸುಖನೇ ಬರುತ್ತೆ. ಆ ಸುಖವನ್ನ ನಾವು ಹೊಂದಬೇಕಂದ್ರೆ ವಿ ಹ್ಯಾವ್ ಟು ಗೋ ಥ್ರೂ ದಿಸ್ ಪ್ರಾಸೆಸ್. ಹೀ ಗಿವ್ಸ್ ಅಸ್ ದ ಮೈಂಡ್ ಟು ಟೇಕ್ ಇಟ್. ಸೊ ಸುಖವನ್ನೇ ಕೊಡ್ತಾನಂತೆ. ಸೊ ಉಳಿದವರೆಲ್ಲ ಏನು, ದೈತ್ಯರು ಅವನು ಉಪನಿಷತ್ತಲ್ಲಿ ಬರುತ್ತೆ, ದೇವತೆಗಳು ಮಾತ್ರ ಇಲ್ಲ, ದೈತ್ಯರು ಅವನು ಮಕ್ಕಳೇ ಅಂತಾನೆ ಅಂತ ಹೇಳ್ತಾರೆ. ಸೊ ಅವ್ರಗಳಿಗೆ ಏನು ಆಗತ್ತಂದ್ರೆ ಈ ರ ಅಂಬೋ ಸಮ್ಯಕ್ ವತ್ಸ ಅಂತಿದ್ದೆ ನೋಡಿ, ಇಲ್ಲಿ ರ ಅಂಬೋ ಶಬ್ದಕ್ಕೆ ಅವ್ರು ಹೇಳ್ತಾರೆ ರ ಅಂಬೋದು ರಮಣ ಸುಖ ಕೊಡ್ತಾನಂತ ಒಂದು ಅರ್ಥ ಬಂದ್ರನು ಇನ್ನೊಂದು ಅರ್ಥ ಏನದು ರಾಯಯತಿ ಅಂತ. ರಾಯಯತಿ ಅಂದ್ರೆ ತೆಗೆದು ಬಿಡ್ತಾನೆ, ನೆಗೆಟಿವ್ ಮೀನಿಂಗು ಬರುತ್ತೆ ಅಂತ ಅದಕ್ಕೆ. ಸೊ ಸುಖವನ್ನ ಕೊಡ್ತಾನೆ, ಚಂದಾಗೆ ಸುಖವನ್ನ ಕೊಡ್ತಾನೆ, ಚಂದಾಗೆ ಆ ಸುಖವನ್ನ ಒಂದು ಅವ್ರಗಳಿಗೆ ಅದನ್ನ ತೆಗೆದು ಬಿಡ್ತಾನೆ, ಯಾವ್ಯಾವ್ದು ಒಳ್ಳೇದು ಅದು ತೆಗೆದು ಬಿಡ್ತಾನಂತ ಸಂವತ್ಸರ ಅಂತ ಹಾಗೆ ಹೇಳ್ತಾಳೆ. ಇನ್ನೊಂದು ಅರ್ಥ ಏನು ಅಂದ್ರೆ ವತ್ಸ ಅಂಬು ಯಾರನ್ನ ಕರೀತಾರೆ, ಯೂಶ್ವಲಿ ಆಕಳು ಕರುವಿಗೆ ಅದು ವತ್ಸ ಅಂತ ಕರೀತಾರೆ. ಯಾಕೆ ಅಂದ್ರೆ ಅದು ಉತ್ಕಟವಾದ ಧ್ವನಿಯಿಂದ ಕರೆಯತ್ತಂತ, ತಾಯನ್ನ ಕರೆಯತ್ತಂತ. ಹಾಗೇನೆ ಭಕ್ತರು ಏನು ಮಾಡ್ತಾರೆ, ಯಾವ ಸ್ಥಿತಿಯಲ್ಲಿ ಇದ್ರೂ ಆ ಭಗವಂತನನ್ನ ಉತ್ಕಟ ಧ್ವನಿಯಿಂದ ದೇವರೇ ಕಾಪಾಡು, ದೇವರೇ ರಕ್ಷಣೆ ಮಾಡು, ಯಾವತ್ತು ದೇವರು ಪ್ರಜ್ಞೆ ಇಟ್ಕೊಂಡಿರ್ತಾರೆ ಅವರೇ ವತ್ಸರರಾಗ್ತಾರೆ. ಸೊ ಆ ಒಂದು ಮಕ್ಕಳನ್ನ ದೇವರು ಚಂದಾಗೆ ಪಾಲನೆ ಮಾಡ್ತಾನೆ ಅಂತ ಒಂದು. ಇನ್ನೊಂದು ಸಂವತ್ಸರ ಅಂಬೋ ಶಬ್ದ ಚತುರ್ಮುಖನಿಗೆ ಪೂರ್ತಿ ಅನ್ವಯ ಆಗತ್ತೆ. ಒಳ್ಳೆ ಮಗ, ದೇವರಿಂದ ಹುಟ್ಟಿದ ಒಳ್ಳೆ ಮಗ ಚತುರ್ಮುಖ ಆಗ್ತಾನೆ. ಸೊ ಅವರನ್ನ ಚಂದಾಗ ದೇವರು ನೋಡ್ಕೊಳ್ತಾರ ಅಂತ ಹೇಳ್ತಾರೆ. ಸೊ ಸಂವತ್ಸರ ಅಂಬೋ ಹೆಸರಿನಿಂದ ಅವನು ಇಲ್ಲಿ ಸಮಿತ್ ಅಂದ್ರೆ ಅಲ್ಲಿ ವ್ಯಾಪಾರ ಏನು ಅಂದ್ರೆ ಸಮಿತ್ ಮಾಡೋದು, ಚಂದಾಗ ಉರಿಯತ್ತೆ, ಚಂದಾಗ ವೃದ್ಧಿಯನ್ನ ಹೊಂದತ್ತೆ. ನಮ್ಮಲ್ಲಿ ಇರುವಂತಹ ಭಗವಂತನ ಗುಣಗಳು ಈ ತರ ಚಿಂತನೆ ಮಾಡಿದ ನಮ್ಮಲ್ಲಿನೂ ಆಯಾ ಗುಣಗಳು ಈ ಒಂದು ಈ ಜನ್ಮದಲ್ಲಿ ಈ ದೇಹದಲ್ಲಿಯೇ ನಮ್ಗೇನು ಆ ಗುಣಗಳು ವ್ಯಕ್ತ ಆಗತ್ತೆ ಅಂತ ಹೇಳ್ತಾರೆ ಸಂವತ್ಸರ ಈ ಸಮಿತ್. ನೆಕ್ಸ್ಟ್ ಬರೋದು ಧೂಮ. ಧೂಮ ಯಾವುದು ಇಲ್ಲಿ ಅಂದ್ರೆ ಇಲ್ಲಿ ಸೇಮ್ ಥಿಂಗ್, ಸಂಕರ್ಷಣ ವಾಸುದೇವ ಅವನೇ ಆ ಧೂಮನಾಗಿದ್ದ, ಧೂಮ ಶಬ್ದ ವಾಚನಾಗಿದ್ದಾನೆ. ಇಲ್ಲಿ ಯಾವುದು ಧೂಮ ಅಂದ್ರೆ ದೂತ್ಕರ್ಣ ನೋಡಿದ್ದೀವಿ, ಅಜ್ಞಾನವನ್ನ ತೆಗೆಯತ್ತ ಅಂತ. ಇನ್ನೊಂದೇನು ಅಂದ್ರೆ ಈ ಸಂಕರ್ಷಣ ಅಂಬೋ ಹೆಸರೇ ಸಾಕು, ಸಂಕರ್ಷಣ ಅಂದ್ರೆ ಸಮ್ಯಕ್ ಕರ್ಷತಿ ಅಂದ್ರೆ ಅಜ್ಞಾನವನ್ನ ಕತ್ತಲೆಯನ್ನ ಕಂಪ್ಲೀಟ್ ಆಗಿ ತೆಗೆದು ಬಿಡ್ತಾನೆ, ಅದಕ್ಕೆ ಸಂಕರ್ಷಣ ಅಂಬೋ ಹೆಸರು ಬರುತ್ತೆ. ಜ್ಞಾನವನ್ನ ಕೊಡ್ತಾನೆ. ಇಲ್ಲಿ ಅವನಿಗೆ ಹೇಗಿದ್ದಾನೆ ಧೂಮನಾಗಿ ಹೇಗಿದ್ದಾನೆ ಅಂದ್ರೆ ಆಕಾಶ ಶಬ್ದ ವಾಚನಾಗಿದ್ದಾನೆ. ಏನು ಆಕಾಶ ಅಂದ್ರೆ ಆ ಅಂದ್ರೆ ಕಂಪ್ಲೀಟ್ ಫುಲ್ಲಿ ಆ ಸಮಂತಾತ್ ಕಾಶ್ಯತಿ ಕಶ್ಯತಿ ಕಾಶ್ಯತಿ ಅಂದ್ರೆ ಪ್ರಕಾಶ, ಚಂದಾಗೆ ಪ್ರಕಾಶ ಅಂದ್ರೆ ಏನು ದೇವರನ್ನ ನಾವು ಚಿಂತನೆ ಮಾಡಿದ ಒಂದು ಪ್ರಕಾಶ, ಒಂದು ಜ್ಯೋತಿ ಇದ್ರೆ ಜ್ಯೋತಿ ತಾನೇ ಉರಿಯೋದಿಲ್ಲ, ಅದನ್ನ ಸುತ್ತು ಇರೋ ಜಾಗೆಯಲ್ಲೆಲ್ಲ ಬೆಳಕು ಚೆನ್ನಾಗಿ ಚೆಲ್ಲತ್ತ. ಹಾಗೇನೆ ಈ ಭಗವಂತನನ್ನ ಚಿಂತನೆ ಭಗವಂತ ಅಂಬೋ ಜ್ಞಾನ ರೂಪಿಯಾದವನ್ನ ಚಿಂತನೆ ನಾವು ಮಾಡಿದ್ರೆ ಅದು ಏನಾಗತ್ತೆ, ಸುತ್ತು ಇರೋ ಜಾಗೆ ನಮ್ಮಲ್ಲೆಲ್ಲ ಬೆಳಕಸ್ತ, ತಾನು ಬೆಳಗತ್ತ ಉಳಿದ ಜಾಗೆಯನ್ನು ಬೆಳಕಸ್ತ. ಸೊ ಹಾಗೆ ಅವನು ಆ ಸಮಂತಾಕಾಶ. ಸೊ ಅವನು ಚೆನ್ನಾಗಿ ಬೆಳಕನ್ನು ಚೆಲ್ಲುತ್ತಾನೆ ಅಂತ ಹೇಳ್ತಾರೆ, ಪ್ರಕಾಶವಂತನಾದ ರೂಪ ಅಂತ ಚಿಂತನೆ ಬರುತ್ತೆ, ಅದು ಧೂಮ ಆಗತ್ತೆ. ಧೂಮ ಆದ ಮೇಲೆ ನೆಕ್ಸ್ಟ್ ಬಂದು ಅರ್ಚಿ. ಅರ್ಚಿ ಯಾವುದು ಇಲ್ಲಿ ಅಂದ್ರೆ ಇಲ್ಲಿ ಹೇಳ್ತಾರೆ ರಾತ್ರಿ, ರಾತ್ರಿಗಳೇ ಅರ್ಚಿ ಅಂತ ಹೇಳ್ತಾರೆ. ಇದು ಹೇಗೆ ಆಗತ್ತೆ ರಾತ್ರಿ ಅಂದ್ರೆ ಅರ್ಚಿ ಅಂದ್ರೆ ಅರ್ಚಿ ಚಂದಾಗೆ ಚಂದಾಗೆ ಅರ್ಚನಾ ಸೇವೆಯನ್ನ ಪೂಜೆಯನ್ನ ಸ್ವೀಕಾರ ಮಾಡುತ್ತಾನಂತ. ಇಲ್ಲಿ ಅರ್ಚಿ ಯಾವುದು ಅಂದ್ರೆ ಇರುಳು ಅಂತ, ಇರುಳು ಇರುಳು ಉರಿ ಅಂತ ಕೊಟ್ಟಿದ್ದ, ಇರುಳು ಅಂದ್ರೆ ರಾತ್ರಿ ಅದೇ ಉರಿ ಅಂತ. ಸೊ ಇಲ್ಲಿ ರಾತ್ರಿ ಎಂಬುವ ಶಬ್ದಕ್ಕೆ ಏನರ್ಥ ಅಂದ್ರೆ ರಾತ್ರಿ ಅಂದ್ರೆ ರತಿದಾನಾತ್ ರಾತ್ರಿ, ರತಿ ಅಂದ್ರೆ ಪ್ರೀತಿ, ಆ ಒಂದು ಸುಖವನ್ನ ಕೊಡುವುದಕ್ಕೆ ರಾತ್ರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಭಗವಂತನ ರೂಪ ಬಂದು ಸಂಕರ್ಷಣ ರೂಪದಿಂದ ಅವನಿದ್ದು ರಾತ್ರಿ ಶಬ್ದ ವಾಚ್ಯನಾಗಿ ಇದ್ದಾನೆ, ಅವನೇ ಅರ್ಚಿ ಪೂಜ್ಯನಾಗಿರ್ತಾನೆ. ಯಾಕೆ ಇಲ್ಲಿಂದ್ರೆ ರತಿದಾನತ್ವ ಸುಖವನ್ನ ಕೊಡ್ತಾರೆ, ಪ್ರೀತಿಯನ್ನ ಕೊಡ್ತಾರೆ. ಯಾವಾಗಲೂ ಅದೇ ಹೇಳ್ತಾರೆ, ದಿವಸಕ್ಕೆ ಭಾರತೀ ದೇವಿ ಪ್ರಾಣದೇವರು ಅಭಿಮಾನಿ ಆದ್ರೆ ರಾತ್ರಿಗೆ ಒಂದು ಭಾರತೀ ದೇವಿ ಅಭಿಮಾನಿ ಆಗ್ತಾಳಂತ. ಕೊಟ್ಟು ನಮ್ಗೆ ಸುಖ, ಎಂಡ್ ಆಫ್ ದ ಡೇ ವಿ ಫೀಲ್ ರಿಲ್ಯಾಕ್ಸ್ ಅಂಡ್ ರಾತ್ರಿಯಲ್ಲಿ ಅದು ಒಂದು ಸುಖ ಸಿಕ್ಕತ್ತೆ ಅಂತ ಹೇಳ್ತಾರೆ, ಆ ಪ್ರೀತಿ ಸಿಕ್ಕತ್ತೆ ಸುಖ ಸಿಕ್ಕತ್ತೆ. ಸೊ ರತಿದಾನತ್ವ ಅದು ಅವನಿಗೆ ರಾತ್ರಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು ಬಂದು ಅಂಗಾರ, ಭಗವಂತ ಅಂಗಾರ. ಇಲ್ಲಿ ಯಾವುದು ರೂಪ ಅಂದ್ರೆ ಸಂಕರ್ಷಣ ಪ್ರದ್ಯುಮ್ನ ರೂಪನೇ ಅಂಗಾರವಾಗಿದ್ದಾನೆ. ಇವನು ಎಲ್ಲಿ ಇದ್ದಾನೆ ಅಂದ್ರೆ ದಿಶಾ ಅಂತಾರೆ, ದಿಶಾ ಅಂದ್ರೆ ದಿಕ್ಕುಗಳು ಅಂತ ಬರುತ್ತೆ. ಈ ದಿಕ್ಕುಗಳು ಅಂತ ಅವನಿಗೆ ದಿಶಾ ಅಂತ ಯಾಕೆ ಕರೀತಾರೆ, ದಿಕ್ಕುಗಳು ಅಂದ್ರೆ ದ ಫೋರ್ ಡೈರೆಕ್ಷನ್ಸ್, ಮೇನ್ ಡೈರೆಕ್ಷನ್ಸ್. ನಮ್ಮ ಶಾಸ್ತ್ರ ಪ್ರಕಾರ ಡೈರೆಕ್ಷನ್ ಈಸ್ ನಾಟ್ ಜಸ್ಟ್ ಬೇಸ್ಡ್ ಆನ್ ದ ಸನ್, ಸೂರ್ಯ ಇಲ್ಲದ ಕಾಲದಲ್ಲಿನೂ ನಾವು ದಿಕ್ಕುಗಳ ಪರಿಗಣನೆ ಮಾಡ್ತೀವಿ. ಅದು ಮಾತ್ರ ಇಲ್ಲ, ಯಾವತ್ತೂ ಇರುವಂತ ಆಕಾಶದ ಅವಯವಗಳು ಈ ಡೈರೆಕ್ಷನ್ ದಿಕ್ಕುಗಳು ಅಂತ ಹೇಳೋದು. ಸೊ ಇದಕ್ಕೆ ದಿಶಾ ಅಂತ ಕರೀತಾರೆ. ಭಗವಂತನಿಗೇನೋ ದಿಶಾ ಅಂತ ಹೆಸರು. ಯಾಕೆ ಅಂದ್ರೆ ಅವನು ಆದೇಶವನ್ನ ಉಪದೇಶಗಳನ್ನ ಒಂದು ಲೈಕ್ ಅ ಟೀಚರ್ ಅದನ್ನ ಅವನು ಕೊಡ್ತಾನೆ ದಿಶಂತಿ. ಇನ್ನೊಂದರ್ಥ ಬಂದು ನಾವು ಏನು ಅಪೇಕ್ಷೆ ಮಾಡ್ತೀವೋ ನಾವು ಏನು ಬಯಸುತ್ತೀವೋ ಅದನ್ನು ಕೊಡ್ತಾನೆ. ಅಥವಾ ಆದೇಶ ಇನ್ಸ್ಟ್ರಕ್ಷನ್ಸ್ ಆರ್ಡರ್ಸ್ ಡೈರೆಕ್ಷನ್ ದಿಶಾ ಇವನ್ ಲೌಕಿಕದಲ್ಲಿ ನೋಡಬಹುದು ದಿಶಾ ಇಟ್ ಗಿವ್ಸ್ ಯು ದ ಡೈರೆಕ್ಷನ್ ಈಸ್ಟ್ ಹೋಗ್ತಾ ಇದ್ದೀವಿ ಸೌತ್ ಹೋಗ್ತಾ ಇದ್ದೀವಿ ನಾರ್ತ್ ಡೈರೆಕ್ಷನ್ ಇಟ್ ಲೀಡ್ಸ್ ಯು ಇನ್ ದ ರೈಟ್ ಡೈರೆಕ್ಷನ್ ಡೈರೆಕ್ಷನ್ ಕೊಡುತ್ತೆ. ಭಗವಂತನು ಆ ಒಂದು ಉಪದೇಶವನ್ನ ಆದೇಶವನ್ನ ಭಗವಂತ ಕೊಡ್ತಾನೆ. ಮತ್ತು ಅವನು ಅದು ಮಾತ್ರ ಇಲ್ಲ ಅದನ್ನ ಮೂಲಕವಾಗ ನಮ್ಮ ಅಪೇಕ್ಷೆ ಏನಿದೆ ನಮ್ಗೆ ಏನೇನು ಬೇಕಾಗಿದೆಯೋ ಅದನ್ನು ಅವನು ದಿಶಂತಿ ಅವನು ಕೊಡ್ತಾನೆ ಅಂತ ಹೇಳ್ತಾರೆ. ಇದು ಒಂದು ಅಂಗಾರ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು ದಿಶಾ ಆದ್ಮೇಲೆ ಅವಾಂತರ ದಿಕ್ ಅಂತ ಹೇಳ್ತಾರೆ. ಅವಾಂತರ ದಿಕ್ಕು ಅಂದ್ರೆ ದ ಸೆಕೆಂಡ್ರಿ ಮೇನ್ ಆಗಿ ಏನೇನು ಉಪದೇಶಗಳು ಏನೇನು ಇನ್ಸ್ಟ್ರಕ್ಷನ್ ಅದು ಕೊಡ್ತಾನೆ. ಸಪೋರ್ಟಿವ್ ಆಗಿ ಅದಕ್ಕೆ ಏನೇನಿದೆಯೋ ಅವಾಂತರ ಇನ್ಸ್ಟ್ರಕ್ಷನ್ಸ್ ಅವನು ಕೊಡ್ತಾನೆ ಅಂತ. ದಟ್ ಈಸ್ ಅದರ್ ದ ಸೆಕೆಂಡರಿ ಸುಖಾಸ್. ಇದು ಹೀಗೆ ತಗೋಬಹುದು. ದಿಶಾ ಅಂತ ಹೇಳುವ ಮೂಲಕವಾಗಿ ಅವನು ಮೋಕ್ಷ ಮುಂತಾದ ಮಾರ್ಗವನ್ನ ತೋರಿಸ್ತಾನೆ, ಅದನ್ನ ಕೊಡ್ತಾನೆ, ಸಾಧನೆಯನ್ನ ಮಾಡಿಸ್ತಾನೆ. ಆ ಮಾಡೋ ಕಾಲದಲ್ಲಿ ಅಷ್ಟೇನ ಮೋಕ್ಷ ಕೊನೆಯಲ್ಲಿ ಸಿಕ್ಕತ್ತೆ ನಮ್ಗೆ. ಇವಾಗ ಏನು ಅಂದ್ರೆ ಅವಾಂತರ ದಿಕ್ ಅಂದ್ರೆ ಆ ಒಂದು ಮೋಕ್ಷ ಸಾಧನೆಯಲ್ಲಿ ನಾವು ಹೋಗುವಾಗ ನಮಗೆ ಏನೇನು ಒಂದೊಂದು ಜೀವಕ್ಕೆ ಒಂದೊಂದು ತರ ಬೇಕಾಗಿರುತ್ತೆ. ಕೆಲವರಿಗೆ ದುಡ್ಡು ಕಾಸು ಬೇಕಾಗಿರುತ್ತೆ, ಕೆಲವರಿಗೆ ಪುರಂದರದಾಸರಂತವ್ರಿಗೆ ಅದೂ ಬೇಕಾಗಿರೋದಿಲ್ಲ. ಸೊ ಯಾರು ಯಾರಿಗೆ ಯಾವ ಯಾವ್ದು ಇದೆಯೋ ಅದನ್ನ ಒಂದು ಕೊಡ್ತಾನೆ. ಸುಖ ಫ್ರಮ್ ಇನ್ಬಿಟ್ವೀನ್ ಸುಖಗಳು ನಮ್ಗೆ ಏನೇನು ಬೇಕೋ ಅದನ್ನ ಕೊಡ್ತಾನೆ. ಸೊ ಅವನೇ ಅವಾಂತರ ದಿಶ. ಅದಕ್ಕೆ ಅವನ್ಗೆ ವಿಸ್ಪುಲಿಂಗ ಜೊತೆಯಲ್ಲಿ ಹೋಲಿಸ್ತಾ ಇದ್ದಾರೆ. ಯಾಕಂದ್ರೆ ವಿಸ್ಪುಲಿಂಗ ಅಂದ್ರೆ ಕಿಡಿಗದ ನಮ್ಮ ಲೈಫ್ಲಿ ಇಟ್ಸ್ ನಾಟ್ ದ ಸೇಮ್. ಸಮಟೈಮ್ಸ್ ಸ್ಪಾರ್ಕ್ಸ್ ಬರ್ತಾನೇ ಇರುತ್ತೆ, ಸ್ಪಾರ್ಕ್ಸ್ ಅಂಡ್ ಪ್ಲೆಜರ್ಸ್ ಬರ್ತಾನೆ ಇರುತ್ತೆ ಲೌಕಿಕ ವಿಷಯದಲ್ಲಿನೂ. ಸೊ ಇವನೇ ಅವಾಂತರ ದಿಕ್ ಅಂತ ದಿಶಾ ಅಂತ ಹೇಳ್ತಾರೆ. ಸೊ ಇಲ್ಲಿ ರೂಪಗಳು ಹೇಗೆ ಬಂತು ಅಂದ್ರೆ ಸಂಕರ್ಷಣ ನಾವು ಅರ್ಚಿ ಅಂತ ನೋಡಿದಾಗೆ ಅಲ್ಲಿ ಈ ಒಂದು ಪ್ರಾಣನ ರೂಪವು ಇಟ್ಕೋಬೇಕಂದ್ರೆ ಅಲ್ಲಿ ಕರೆಸ್ಪಾಂಡಿಂಗ್ ಆಗಿ ಸಂಕರ್ಷಣ ಅದಕ್ಕೆ ವ್ಯಾನ ಕೊಟ್ಟಿದ್ವಿ. ಸೊ ಇಲ್ಲಿನೂ ವ್ಯಾನ ಬರುತ್ತೆ. ಆಮೇಲೆ ದಿಶಾ ಬಂದಾಗೆ ಸಂಕರ್ಷಣ ಪ್ರದ್ಯುಮ್ನ ಬರ್ತಾನೆ. ಈ ವಾಯುದೇವರ ರೂಪಗಳು ಹೇಗ್ ಬರತ್ತಂದ್ರ ವ್ಯಾನ ಉದಾನ ಬರುತ್ತ. ಆಮೇಲೆ ಕೊನೆಯಲ್ಲಿ ವಿಸ್ಪುಲಿಂಗ ಅನಿರುದ್ಧ ಬರ್ತಾನೆ. ಇದು ಹೇಗೆ ಸಂಕರ್ಷಣನಿಂದ ಹುಟ್ಟಿದ ಅನಿರುದ್ಧ. ಸೊ ಸಂಕರ್ಷಣ ಅನಿರುದ್ಧ ಅವನಿರ್ತಾನೆ. ಸೊ ಅಂದ್ರೆ ದಟ್ಟ ಅನಿರುದ್ಧ ಆಕಾರ ನೋಡಿದ್ರೆ ಅನಿರುದ್ಧನ ಆಕಾರ ಇರುತ್ತೆ. ಆ ಅನಿರುದ್ಧನ ಆಕಾರ ಈಸ್ ಮೇಡ್ ಅಪ್ ಆಫ್ ದೇವರ ಆಕಾರ. ನಮ್ಮ ಆಕಾರ ಹೇಗೆ ಮಸಲ್ಸ್ ಅಂಡ್ ಬೋನ್ಸ್ ಆಗಿದೆಯೋ ದೇವರ ಆಕಾರ ಹೇಗೆ ಆಗಿದೆ ಅಂದ್ರೆ ಅದೇ ಅವನದ್ದೇ ಆದ ರೂಪದಿಂದ ಆಗಿದೆ. ಅದು ಯಾವುದು ಅಂದ್ರೆ ಸಂಕರ್ಷಣ ರೂಪದಿಂದ ಆಗಿದೆ. ಸಂಕರ್ಷಣ ಅನಿರುದ್ಧ ರೂಪದಿಂದ ಅವನಿಗೆ ಆಗಿದೆ. ಸೊ ಸಂಕರ್ಷಣ ಅನಿರುದ್ಧ ರೂಪದಿಂದ ಅವನು ವಿಸ್ಪುಲಿಂಗವಾಗಿದ್ದಾನೆ, ಅವನು ಅವಾಂತರ ದಿಕ್ಕಾಗಿದ್ದಾನೆ. ಸೊ ಹೀಗೆ ದೇವತೆಗಳು ಇದನ್ನ ಹೋಮ ಮಾಡಿ ಯಾವುದಲ್ಲಿ ಇಡ್ತಾರಂದ್ರೆ ಈ ಅನ್ನದಲ್ಲಿ, ವ್ರೀಹಿ ಅಂತ ಕರೀತಾರೆ. ಈ ಧಾನ್ಯದ ಮಳೆಯಿಂದ ಬಂದು ಮಳೆಯ ಜೊತೆಯಲ್ಲಿ ಅದು ಟ್ರಾವೆಲ್ ಮಾಡುತ್ತೆ. ಇಟ್ ಡಸಂಟ್ ಬಿಕಮ್ ಮಳೆ ಆಗೋದಿಲ್ಲ. ಅದೇ ನಮ್ಗೇನೋ ಇತರರಿಗೇನೋ ಬಂದ ವ್ಯತ್ಯಾಸ. ಅವ್ರು ಮಳೆ ಆಗ್ಬಿಡ್ತಾನೆ ಜೀವ ಅಂತ ವ್ಯಾಖ್ಯಾನ ಮಾಡ್ತಾರೆ. ನಮ್ಮ ಆಚಾರ್ಯ ಹೇಳ್ತಾರೆ ಅವನ್ ಮಳೆ ಆಗೋದಿಲ್ಲ, ಹಿ ಜಸ್ಟ್ ಎಂಟರ್. ದೇವತೆಗಳು ಅವನ್ನ ಮಳೆ ದ್ವಾರ ಕರ್ಕೊಂಡು ಬರ್ತಾರ. ಆ ಒಂದು ಮಳೆ ದ್ವಾರ ಬರಬೇಕಂದ್ರೆ ಅದಕ್ಕೆ ಬೇಕಾದ ಒಂದು ದೇಹವನ್ನ ಕೊಟ್ಟು ಕರ್ಕೊಂಡು ಬರ್ತಾರೆ. ಬಿಕಾಸ್ ಇಟ್ ಡಸಂಟ್ ಲುಕ್ ಲೈಕ್ ಮಳೆ ಒಂದು ಹನಿಯಾಗಿ ಕಾಣಿಸುತ್ತೆ ಹೊರತು ನಮ್ಗೆ ಅಲ್ಲಿ ಬೇರೆ ಶೇಪ್ ಕಾಣಿಸೋದಿಲ್ಲ. ಅವರು ಈ ಶೇಪ್ ಒಂದು ಧಾನ್ಯದ ಶೇಪ್ ಅಲ್ಲಿ ಕಾಣಿಸೋದಿಲ್ಲ. ಆ ಮಳೆ ದ್ವಾರ ಬಂದು ಆ ಒಂದು ಧಾನ್ಯದಲ್ಲಿ ಸೇರ್ಕೊಳ್ಳುತ್ತೆ. ಅದಕ್ಕೆ ಅನ್ನ ನೆಕ್ಸ್ಟ್ ಈ ಆಹುತಿ ಹಾಕಿದ್ದಾರೆ ಮಳೆಯಲ್ಲಿ ಹಾಕಿದ್ದಾಗ ಆಹುತಿ ದ್ವಾರ ಈ ಭೂಮಿಯನ್ನದು ಸೇರಿದಾಗ ಅದು ಅನ್ನ ಅಂತ. ಅನ್ನ ಅಂತ ಇಲ್ಲಿ ಹಾಕಿದ್ದಾರೆ ಉಪನಿಷತ್ತಲ್ಲಿ. ವ್ರೀಹಿ ಅಂತ ಬರುತ್ತೆ ಧಾನ್ಯಗಳು. ಅನ್ನ ಅಂದ್ರೆ ಬರೀ ಅಕ್ಕಿ ಅಂತ ಅರ್ಥ ಅಲ್ಲ. ಇಟ್ಸ್ ಅವರ್ ಸ್ಟೇಪಲ್ ಫುಡ್. ಯಾವುದನ್ನ ನಾವು ತಿನ್ನುತ್ತೀವಿ, ಯಾವುದನ್ನ ಉಣ್ಣುತ್ತೀವೋ ಅದು ಅನ್ನ ಆಗತ್ತೆ. ಅನ್ನದಲ್ಲಿ ಅವನು ಸೇರ್ಕೊಳ್ತಾನ. ಸೊ ನೆಕ್ಸ್ಟ್ ಸೇರ್ಕೊಳ್ತಾನ. ನೆಕ್ಸ್ಟ್ ಎಲ್ಲಿ ಬಂತು? ಓಕೆ, ಒಂದ್ ನಿಮಿಷ. ಆಹುತಿ ದಿಗ್ವಲಯಗಳು ಕಿಡಿಗಳು ವರ್ಷ ಎಂಬ ಆಹುತಿಗಳಿಂದಲೇ ಹರಿಯ ಮೆಚ್ಚಿಸಿ ಸಕಲರೊಳಗೆ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಚಿಂತನೆ ಮಾಡಿ ಹರಿಯ ಮೆಚ್ಚಿಸಿ ಅಂತ ಹೇಳ್ತಾರೆ. ಇಲ್ಲಿ ಸ್ಪೆಸಿಫಿಕ್ ಆಗ ಹರಿ ಎಂಬ ರೂಪವನ್ನ ಬಳಸ್ತಾರ. ಹರಿ ಎಂಬ ರೂಪ ನಮ್ಗೆ ಗೊತ್ತು, ಅದು ಬಿಂಬ ರೂಪ. ಒಂದೊಂದು ಜೀವಕ್ಕೆ ಯಾವ ಯಾವ ರೀತಿ ಬರಬೇಕು ಅದೊಂದು, ಒಂದು ಇನ್ನೊಂದು ಹರಿ ಎಂಬ ರೂಪ. ಹರಿ ಎಂಬುದು ಆಹಾರತಿ, ಅದು ಆಹಾ ಎಂಬ ಆಹಾರತಿ ಅಂದ್ರೆ ಒಂದು ಜಾಗೆಯಿಂದ ಇನ್ನೊಂದು ಜಾಗೆಗೆ ಸೆಳಕೊಂಡು ಬರೋದು, ಅದಕ್ಕೆ ಆಹಾರತಿ ಅಂತ ಹೇಳ್ತಾರೆ. ಹರತಿ ಆಹಾರತಿ ಅಂತ ಹೇಳ್ತಾರೆ. ಸೊ ಒಂದು ಜಾಗೆಯಿಂದ ಒಂದು ಜಾಗೆಗೆ ಕರ್ಕೊಂಡು ಬರ್ತಾನ ಹರಿ. ಸೊ ಅದು ಆ ಕಾರಣದಿಂದ ಹರಿಯ ಮೆಚ್ಚಿಸಿ. ಹೀಗೆ ಒಂದೊಂದು ಜಾಗೆಯನ್ನು ಕರ್ಕೊಂಡು ಬರುವನು ಇವ ನಾರಾಯಣನೇ ಇದ್ದಾನೆ. ಸೊ ಇವನು ನಮ್ಮ ಬಿಂಬರೂಪದಿಂದ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಳ್ಳೋದು. ಇದು ಯಾಕೆ ನಾವು ಸುಮ್ಮನೆ ಸುಮ್ಮನೆ ಈ ಹರಿ ಬಿಂಬರೂಪ ಯಾಕೆ ಹೇಳ್ತೀವಿ ಅಂದ್ರೆ, ಇದು ಅದೇ ಉಪನಿಷತ್ತಲ್ಲೇ ಬರುತ್ತೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದೇವರನ್ನ ಚಿಂತನೆ ಹ್ಯಾಗ್ ಮಾಡ್ಬೇಕು, ಅವನು ಪೂರ್ಣನಾಗಿದ್ದಾನೆ, ಎಲ್ಲ ಗುಣದಿಂದ ಪೂರ್ಣ ಎಂಬ ಉಪಾಸನೆ ಮಾಡಬೇಕು ಅಂತ. ಅದನ್ನ ಬಿಟ್ಟು ನಾವು ದೇವರು ಕಣ್ಣಾಗಿದ್ದ, ನಮ್ಮ ಕಣ್ಣಿನಿಂದ ಅವನು ಪ್ರಾಣಶಕ್ತಿಯಾಗಿದ್ದಾನೆ, ಮಾತಾಡುವನಂತ ಇದ್ದಾನೆ, ಹೀಗೆ ಹೀಗೆ ಹೇಳಿದ್ರೆ ಅದು ಕರ್ಮವಾಚಕ ಗುಣವನ್ನೇ ಭಗವಂತ ನೋಡ್ತಾ ಇದ್ದಾನೆ, ಕಣ್ಣಿನಿಂದ ಭಗವಂತ ನೋಡ್ತಾ ಇದ್ದಾನೆ ಇಷ್ಟೇ ನಾವು ತೊಳ್ಕೊಂಡ್ರೆ ಸೀಮಿತ ಆಗುತ್ತೆ. ಅವನ ಪೂರ್ಣ ಶಕ್ತಿ ಪೂರ್ಣ ಗುಣಗಳು ನಮ್ಗೆ ಕಾಣಿಸೋದಿಲ್ಲ. ಕಣ್ಣಿನಿಂದ ನೋಡುವ ಕೆಲಸವನ್ನ ಮಾಡಿ ಮಾಡಿಸಿದ್ದಾನೆ ಅಷ್ಟೇ ನಮ್ಗೆ ಗೊತ್ತಾಗತ್ತೆ. ಆನ್ ದ ಅದರ್ ಹ್ಯಾಂಡ್, ನೀವು ಅವನನ್ನ ಆತ್ಮ ಅಂದ್ರೆ ನಮ್ಮ ಬಿಂಬ ಅಂತ ಚಿಂತನೆ ಮಾಡಿದ್ರೆ, ದಟ್ ಆತ್ಮ ಎಂಬ ಶಬ್ದದಲ್ಲಿ ಏನ್ ಅರ್ಥ ಆಗತ್ತಂದ್ರೆ, ಇಟ್ ಈಸ್ ಅನ್ ಅಬೋರ್ಡ್ ಆಫ್ ಆಲ್. ಆತ್ಮ ಎಂಬ ಶಬ್ದಕ್ಕೆ ಅನೇಕ ಮೀನಿಂಗ್ ಇದನ್ನು, ಒನ್ ಆಫ್ ದ ಪ್ರೈಮರಿ ಮೀನಿಂಗ್ ಇಸ್ ಇಟ್ ಈಸ್ ಅ ಹೋಲ್ಡರ್ ಆಫ್ ಆಲ್ ದ ಸರ್ವ ಗುಣನು ಯಾರಲ್ಲಿ ಇದೆಯೋ ಅವನೇ ಆತ್ಮ. ಅದು ಮಾತ್ರ ಇಲ್ಲ, ಅವನು ನನ್ನೊಳಗಿದ್ದಾನೆ, ನನ್ನೊಳಗಿದ್ದು ಹೊರಗೇನೆ ಇದ್ದಾನೆ. ಸೊ ಇಟ್ ಕಮ್ಸ್ ಕಂಪ್ಲೀಟ್ ಆಗಿ ಪೂರ್ಣ ಉಪಾಸನೆ ಬಂದ್ಬಿಡತ್ತೆ. ಆ ಪೂರ್ಣ ಉಪಾಸನೆ ನಾವು ತಿಳ್ಕೊಂಡ್ರೆ ಪೂರ್ಣ ಫಲ ಸಿಕ್ಕತ್ತೆ ನಮ್ಗೆ ಭಗವಂತನನ್ನ. ಅದಕ್ಕೆ ಹೇಳ್ತಾರೆ ಕೃಷ್ಣ ಉಪಾಸನ ಅಂತ ಹೇಳ್ತಾರೆ. ಕಂಪ್ಲೀಟ್ ಉಪಾಸನೆ ಮಾಡ್ಬೇಕಂದ್ರೆ ಅವನನ್ನ ಬಿಂಬರೂಪ ಜೊತೆಯಲ್ಲಿ ಐಕ್ಯ ಮಾಡಿ ಚಿಂತನೆ ಮಾಡಿ, ಬಿಂಬ ಆತ್ಮ ಪರಮ, ಅದಕ್ಕೆ ನಾವು ಪರಮಾತ್ಮ ಪರಮಾತ್ಮ ಎಂಬ ಶಬ್ದವನ್ನ ಬಳಸ್ತೀವಿ. ಆತ್ಮ ಅಂದ್ರೆ ಎಲ್ಲಿ ತಪ್ಪು ತಿಳ್ಕೊಳ್ತಾರೋ ಅಂತ, ಪರಮಾತ್ಮ ಅಂತ. ಅದಕ್ಕೆ ಇರುವಂತ ಗುಹ್ಯ ನಾಮ ಹರಿ ಎಂಬುದು. ಸೊ ಆ ಹರಿಯ ಮೆಚ್ಚಿಸುವಂತ ಆ ಪೂರ್ಣವಾದ ಒಂದು ಕಾನ್ಸೆಪ್ಟ್, ಗುಣಪೂರ್ಣ ಎಂಬ ಕಾನ್ಸೆಪ್ಟ್, ಆ ಒಂದು ಡೈರೆಕ್ಷನ್ಲಿ ನೀನು ಚಿಂತನೆ ಮಾಡಬೇಕು ಅಂತ ಹರಿಯ ಮೆಚ್ಚಿಸಿ. ಸೊ ಹರಿಯ ಹಾಗೆ ಮೆಚ್ಚಲಕ್ಕೆ ಬರತ್ತಂದ್ರೆ ಇಷ್ಟು ಎಲ್ಲ ಗುಣದಿಂದ ಪೂರ್ಣನಾಗಿದ್ದಾನೆ, ಒಂದೊಂದು ಅಗ್ನಿಯಲ್ಲಿನೂ ಇದ್ದಾನೆ, ಇಷ್ಟಿಷ್ಟು ರೂಪ, ಇವಾಗ 18 ರೂಪ ಬಂದಿದೆ. ಸೊ ಇಷ್ಟು ಅವನು ಇಷ್ಟು ರೂಪದಿಂದ ಈ ದೇಹದಲ್ಲಿ ಇದ್ದಾನೆ. ನನ್ನ ದೇಹದಲ್ಲಿ ಮಾತ್ರ ಅಲ್ಲ, ಪ್ರತಿ ಒಬ್ಬರು ಇಲ್ಲಿ ಇದ್ದಾರಲ್ಲ, ಪ್ರತಿ ಒಬ್ಬರಲ್ಲಿನೂ ಇದೇ ತರ ಅವನಿದ್ದಾನಂತ ಹರಿಯ ಮೆಚ್ಚಿಸಿ ಸಕಲರೊಳಗೆ, ಅಂದ್ರೆ ನನ್ನ ದೇಹದಲ್ಲಿ ಮಾತ್ರ ಇಲ್ಲ, ಎಲ್ಲರ ದೇಹದಲ್ಲಿ ಸಕಲರೊಳಗೆ ಎಲ್ಲರ ಒಳಗೇನೆ ಇದೇ ರೀತಿಯಿಂದ ಅವನು ಇದ್ದಾನೆ ಅಂತ ಚಿಂತನೆ ಮಾಡಿ ಏನ್ ಮಾಡ್ಬೇಕು, ಅದ್ವರ್ಯನಾಗಿರೋಂತ ಅದ್ವರ್ಯನಾಗಿರೋ ಎಂಬುದಲ್ಲಿ ಎರಡು ಮೀನಿಂಗ್ ಅಲ್ಲಿ ಹೇಳ್ತಾರೆ. ಒಂದು, ಹೋಮ ಮಾಡುವಾಗ ಈ ಒಂದು ಕಾರ್ಯಗಳು ಹೋತೃ ಎಂಬ ಮಂತ್ರಗಳನ್ನು ಹೇಳ್ತಾರೆ. ಅದ್ವರ್ಯ ಎಂಬರು ಏನ್ ಮಾಡೋದು, ಹೀಸ್ ಯಜುರ್ವೇದಿಗಳು, ಅವರು ದೇ ಆರ್ ದ ಒನ್ಸ್ ಯಾವ ಯಾವ ಹೋಮಕ್ಕೆ ಆಗ್ಲಿ ಪ್ರೊಸೀಜರ್ಸ್ ಇರುತ್ತೆ. ಸೊ ಇವಾಗ ಫಸ್ಟ್ ಈ ಒಂದು ಸಾಮಗ್ರಿ ಎಲ್ಲ ಇಟ್ಟುಕೊಂಡು ಅದನ್ನ ಹಾಕಬೇಕು, ನೆಕ್ಸ್ಟ್ ಇದಕ್ಕೆ ಇದು ಮಾಡಬೇಕು. ಸೊ ದ ಪ್ರೊಸೀಜರ್ಸ್ ಎಲ್ಲ ಮಾಡೋದು ಕರೆಕ್ಟ್ ಆಗಿ, ಆ ಪ್ರೊಸೀಜರ್ಸ್ ಎಲ್ಲ ನೋಡ್ತಾ ಯಾರು ಹೇಗೆ ಹೇಳ್ತಾರೆ ನೋಡ್ತಾ ಮಾಡಬೇಕು. ಸೊ ಅವರು ಅಧ್ವರ್ಯರು ಅಂತ ಕರೀತಾರೆ. ಸೊ ಹಾಗೆ ನೀನಿರು ಅಂತ ಹೇಳುವಾಗ ಏನಾಗತ್ತೆ, ಒಂದು ಈ ಕಾರ್ಯಗಳೆಲ್ಲ ಆಗ್ತಾ ಇದೆ. ಸೊ ಈ ಒಂದು ಯಜ್ಞ ಮಾಡುವುದರಲ್ಲಿ ಅಧ್ವರ್ಯನಾಗೆ ಯು ಆರ್ ದೇರ್, ನಮ್ಮಿಂದ ಆಗ್ತಾ ಇಲ್ಲ ಈ ಕೆಲಸ, ದೇವತೆಗಳು ಮಾಡಿಸ್ತಾ ಇದ್ದಾರೆ ಇದು. ಸೊ ಹೀಗೆ ನೋಡ್ತಾ ಇರು, ಹೀ ಕೀಪ್ಸ್ ಅಧ್ವರ್ಯರು ಏನ್ ಮಾಡ್ತಾರೆ, ಹಿ ಕೀಪ್ಸ್ ವಾಚಿಂಗ್ ಹ್ಯಾಗ ಹ್ಯಾಗ ಆಗತ್ತೆ ಇದು ಅಂತ. ಅದಕ್ಕೆ ಅಧ್ವರ್ಯ ಎಂಬುದಕ್ಕೆ ಇನ್ನೊಂದು ಅರ್ಥ ಏನು ಅಂದ್ರೆ ಅಧ್ಯಕ್ಷನಾಗಿರು, ಅಂದ್ರೆ ಒಂದು ಸೂಪರ್ವೈಸರ್ಸ್ ಹಾಗೆ ಏನಾಗುತ್ತೆ, ಸೂಪರ್ವೈಸರ್ ಏನ್ ಮಾಡ್ತಾನೆ, ಯಾರ್ಯಾರು ಏನ್ ಮಾಡ್ತಾರೆ, ಹ್ಯಾಗ ಮಾಡ್ತಾನೆ, ನೋಡ್ತಾ ಇರ್ತಾನ ಅವನು, ಉಳಿದವರೆಲ್ಲ ಕಾರ್ಯ ಮಾಡ್ತಾ ಇದ್ದಾನೆ ಅವನು ನೋಡ್ತಾ ಇದ್ದಾನೆ, ಅದು ಇನ್ನೊಂದು ಮೀನಿಂಗ್. ಸೊ ನೀನು ನೋಡ್ತಾ ಇರು, ಬಿಕಾಸ್ ಯುವರ್ ಪಾರ್ಟ್ ಈಸ್ ವೆರಿ ಲೆಸ್ ಹಿಯರ್. ಎಲ್ಲ ದೇವತೆಗಳು ಎಲ್ಲರೂ ನೀನು ಹುಟ್ಲಕ್ಕ ಮುಂಚೆ ಮಾಡಿದ್ದಾರೆ, ಇವಾಗ ನೀನು ಚಿಂತನೆ ಮಾಡ್ತಾ ಇದೀಯಾ. ಸೊ ಆ ತರ ನೀನು ಜಸ್ಟ್ ನಾನ್ ಮಾಡ್ತೀನಿ ಅಂತ ಅಂಬೋ ಪ್ರಜ್ಞೆ ಇಲ್ಲ, ಹಂಗೆ ಎಲ್ಲಾ ದೇವತೆಗಳೇ ಮಾಡ್ತಾ ಇದ್ದಾರೆ, ಐ ಆಮ್ ಜಸ್ಟ್ ಎ ವಿಟ್ನೆಸ್ ಟು ಆಲ್ ದಟ್, ನಾನು ನೋಡ್ತಾ ಇದ್ದೀನಷ್ಟೇ ಅಂಬೋ ರೀತಿಯಿಂದ ಇರುವಂತ ಅಧ್ವರ್ಯನಾಗಿರು. ಸರ್ವರೂಪಾತ್ಮಕನ ಚಿಂತಿಸಿ, ಈ ರೂಪಗಳನ್ನು ಚಿಂತನೆ ಮಾಡ್ತಾ ಇವರೆಲ್ಲ ನನ್ನಲ್ಲಿ ಇದ್ದು ಇಷ್ಟು ಮಾಡಿ ಇಷ್ಟು ಕೊಟ್ಟಿದ್ದಾರೆ ಅಂತ ಹಚ್ಚು ಜೊತೆಯಲ್ಲಿ ಒಂದು ಕಟ್ಟುತ್ತು ಅಭಿಮಾನವನ್ನು ಬಿಟ್ಟು ನೀನು ಇರು, ಬಿ ಎ ಸ್ಪೆಕ್ಟೇಟರ್ ಎಂಬ ಅರ್ಥನೂ ಬರುತ್ತೆ. ಇನ್ನೊಂದು, ಎಲ್ಲ ಕೆಲಸಗಳು ಆಗ್ತಾ ಇದೆ, ನನ್ನನ್ನು ಮಾಧ್ಯಮವಾಗಿಟ್ಟುಕೊಂಡು ಎಲ್ಲ ಕೆಲಸಗಳು ಇವರುಗಳು ಮಾಡ್ತಾ ಇದ್ದಾರೆ, ಆ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣಾರ್ಪಣಮಸ್ತು.